ಸರ್ವಜ್ಞಮಚ್ಯುತಮಪೇತ ಸಮಸ್ತ ದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ ತತ್ಪ್ರಸಾದಾದಿತಿ ತತ್ಪ್ರಸಾದಾದಿತಿ ಕುತಃ ಸ್ವಾತಂತ್ರ್ಯೇಣೇತಿ ಕಿಂ ನ ಸ್ಯಾದಿತ್ಯತೋ ವ್ಯಾಪಕಮಃ ವಾಯುರೇವೇತಿ ವಾಯುರ್ಯಸ್ಮಾತ್ ಭಗವನ್ ನಿಯತ ಏವ ನಿಯಾಮಯತಿ ವಾಯುದೇವರು ಏನೇ ಮಾಡಿದರೂ ಕೂಡ ಭಗವನ್ ನಿಯತ ಏವ ಪರಮಾತ್ಮನ ಆದೇಶದಂತೆ ಮಾಡ್ತಾರೆ ಹೊರತು ಅಥವಾ ಅನುಗ್ರಹದಿಂದ ಮಾಡ್ತಾರೆ ಹೊರತು ಸ್ವತಂತ್ರವಾಗಿ ಮಾಡೋದಿಲ್ಲ. ತಸ್ಮಾತ್ ಇಂದ್ರಾತ್ ಪರಿಹಿತ್ಯಸ್ಯ ಉಪಲಕ್ಷಣತ್ವ ವಿವಕ್ಷೆಯ ಇಂದ್ರಾತ್ ಪ್ರಾಣಾಚ್ಚ ಇತಿ ವಕ್ತವ್ಯೇ ಇಂದ್ರಾತ್ ಪ್ರಾಣಾದಿತಿ ಇಂದ್ರ ನಿಯಮಿತಾತ್ ಪ್ರಾಣಾತ್ ಇತ್ಯುಕ್ತಮಿತಿ ಭಾವ. ಅಲ್ಲಿ ಇಂದ್ರಾತ್ ಪ್ರಾಣಾತ್ ಅಂತಿಲ್ಲ, ಐಂದ್ರಾತ್ ಪ್ರಾಣಾತ್ ಅಂತಿದೆ. ಪ್ರಾಣಾತ್ ಅಂದ್ರೆ ವಾಯುದೇವರಿಂದ, ಐಂದ್ರಾತ್ ಅಂದ್ರೆ ಇಂದ್ರನಾಮಕ ಪರಮಾತ್ಮನಿಂದ ಪ್ರೇರಿತರಾದ ವಾಯುದೇವರಿಂದ ಅಂತ ಅರ್ಥ. ಇಂದ್ರಾತ್ ಅಂದ್ರೆ ಬರೀ ಇಂದ್ರದೇವರಿಂದ ಅಂತ ಆಗೋದು. ಐಂದ್ರಾತ್ ಇಂದ್ರದೇವರ ಹೆಸರಿನ ಅಂದ್ರೆ ಇಂದ್ರನಾಮಕರಾದ ಪರಮಾತ್ಮನ ಅನುಗ್ರಹದಿಂದ ವಾಯುದೇವರು ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಐಂದ್ರಾತ್ ಪ್ರಾಣಾತ್ ಅಂತ ಹೇಳಿದ್ದಾರೆ. ವಾಯು ಎಲ್ಲ ಕಡೆ ಅದೊಂದೇ ಅಲ್ಲ, ಪ್ರತಿ ಕಾರ್ಯದಲ್ಲೂ ಕೂಡ ವಾಯುರ್ ನಿಯಾಮಯತೀತಿ ಕಥಂ ಅವಗತ ಮಿತ್ಯತೋ ವಾಹಾ ವಾಯುರೇವೇತಿ. ವಾಯುದೇವರೇ ನಿಯಮನ ಮಾಡ್ತಾರೆ ಎಂಬುದು ಹೇಗೆ ಗೊತ್ತಾಗುತ್ತೆ ಅಂದರೆ ವಾಯುರೇವ ಇತಿ, ಯಸ್ಮಾತ್ ವಾಯು ನಿಯಾಮಯತಿ ಏವ ತಸ್ಮಾದಿತಿ ಉಪಲಕ್ಷಣಂ ಇತಿ ಇತಿ ಅಭಿಪ್ರೇತ್ಯ ಐಂದ್ರಾತ್ ಪ್ರಾಣಾದಿತಿ ಲಕ್ಷಣ ಬೀಜ ಸಂಬಂಧ ಪ್ರದರ್ಶನ ಪೂರ್ವಂ ವ್ಯಾಖ್ಯಾ ಕೃತ ಇತ್ಯರ್ಥಃ. ಐಂದ್ರಾತ್ ಪ್ರಾಣಾತ್ ಅಂತ ಆಚಾರ ಹೇಳ್ಬೇಕಾದ್ರೆ ಆ ವ್ಯಾಖ್ಯಾನ ಇಂದ್ರಾತ್ ಪರಿ ತಸ್ಯ ಐಂದ್ರಾತ್ ಪ್ರಾಣಾದಿತಿ ವ್ಯಾಖ್ಯಾಕೃತ, ಅದಕ್ಕೆ ವಾಯುರೇವ ಅಂತ ಹೇಳಿದರು. ವಾಯುರೇವ ಅನ್ನೋ ಪದಕ್ಕೆ ಅರ್ಥ ವಾಯುರೇವ ಯತ್ ಭಗವನ್ ನಿಯತೋ ನಿಯಮಯತಿ ತಸ್ಯಾಕೃತ. ತದ್ವಾ ಇದಂ ಬೃಹತಿ ಸಹಸ್ರಂ ಇತ್ಯಾದಿನ ತದ್ವೈ ತಥಾ ವೈ ಉಕ್ತ ಪ್ರಕಾರೇಣ ಅನುಷ್ಟುಪಾದಿಭಿಹಿ ಸಂಪನ್ನ ಇದಂ ಬೃಹತಿ ಸಹಸ್ರಂ ಪುನರನುಷ್ಟುಪ್ ಸಂಪನ್ನ ಚೇತ್ ತದಾ ವಿಷ್ಣು ಬೃಹತಿ ಪ್ರಾಣಾಖ್ಯಮನುಷ್ಟುಪ್ ಉಮಾಖ್ಯಂ ಪ್ರತಿಮಾದ್ವಯಂ ಸಂಪನ್ನ ಸಂಪಾದಿತಂ ಸ್ಯಾತ್ ತಥಾ ವಾಯೋರಪಿ ಬೃಹತ್ಯಾಖ್ಯಂ ಅನುಷ್ಟುವಾಖ್ಯಂ ಪ್ರತಿಮಾದ್ವಯಂ ಸಂಪಾದಿತಂ ಸ್ಯಾತ್ ವಾಯೋ ಮೋತ್ಪತ್ತಿ ಜ್ಞಾಪನಂಚ ಸಂಪಾದಿತಂ ಸ್ಯಾತ್ ಇತ್ಯುಕ್ತೇ ಅರ್ಥೇ ವಾಚಮಷ್ಟಾಪದೀಮಿತಿ ಮಂತ್ರ ಉದಾಹೃತಃ ತಮು ಸ್ಪಷ್ಟಸ್ಮೃತ್ಯ ವ್ಯಾಚಷ್ಟೇ ಯಾವದಿತ್ಯಾದಿನ ಬೃಹತಿ ಸಹಸ್ರಂ ಇತ್ಯಾದಿನ ತದ್ವೈ ತಥಾ ವೈ ಉಕ್ತ ಪ್ರಕಾರೇಣ ಅನುಷ್ಟುಪಾದಿಭಿ ಸಂಪನ್ನಮಿದಂ ಬೃಹತಿ ಸಹಸ್ರಂ. ಅನುಷ್ಟುಪ್ ಮೊದಲಾದಂಥ ಬೇರೆ ಛಂದಸ್ಸುಗಳ ವೃಕ್ಕಗಳಿಂದ ಬೃಹತಿ ಸಹಸ್ರವನ್ನು ಸಂಪಾದನೆ ಮಾಡಿದಾಗ, ವಿಶೇಷತಃ ಅನುಷ್ಟುಪ್ನಿಂದ ಮಾಡಿದಾಗ ಒಂದು ವೈಶಿಷ್ಟ್ಯ ಇದೆ ಅಂತ ಹೇಳಿದ್ದಾರೆ. ಅದೊಂದು ವಿಶೇಷಾಂಶ ಬೃಹತಿ ಸಹಸ್ರ. ಬೃಹತಿ ಸಹಸ್ರ ಬೇರೆ ಮಂತ್ರಗಳನ್ನು, ಬೇರೆ ಛಂದಸ್ಸಿನ ಮಂತ್ರಗಳನ್ನು ನಾವು ಬೃಹತಿಗೆ ಕನ್ವರ್ಟ್ ಮಾಡಿ ಹೇಳ್ಕೊಂಡ್ರೆ ಭಾರಿ ಪುಣ್ಯ, ಅದು ಅನುಷ್ಟುಪ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಪುಣ್ಯ ಅಂತ ಹೇಳ್ತಾರೆ. ಅನುಷ್ಟುಪ್ ಮಂತ್ರಗಳನ್ನು ಬೃಹತಿಗೆ ನಾವು ಮಾಡಿಕೊಂಡ್ರೆ ಭಾರಿ ಪುಣ್ಯ. ಯಾತಕ್ಕೆ ನಾವು ಬೃಹತಿ ವಾಯುದೇವರ ನಾರಾಯಣರ ಪ್ರತಿಮೆ, ವಾಯುದೇವರು ನಾರಾಯಣರ ಪ್ರತಿಮೆ. ಸೊ ಬೃಹತಿ ಅಂದರೆ ವಾಯುದೇವರ ಪ್ರತಿಮೆ, ಅವರಿಂದ ಉಮಾದೇವಿ ಉತ್ಪತ್ತಿ, ಅವರ ಪ್ರತಿಮೆಯನ್ನು ಬಂದಾಗಾಯ್ತಾದ್ರಿಂದ ಪ್ರತಿಮಾದ್ವಯ ಬರೋದ್ರಿಂದ ಇನ್ನೂ ವಿಶೇಷ. ಸೊ ಬೇರೆ ಛಂದಸ್ಸುಗಳಿಂದ ಬೃಹತಿ ಆದಮೇಲೆ ಯಾವ ಶ್ರೇಷ್ಠ? ಅನುಷ್ಟುಪ್ ಶ್ರೇಷ್ಠವಾದ್ದರಿಂದ ಬೃಹತಿ ಛಂದಸ್ಸಿನ ಛಂದಸ್ಸಿಗೆ ಅನುಷ್ಟುಪ್ ಮಂತ್ರಗಳನ್ನು ನಾವು ಶಸ್ತ್ರಮಂತ್ರಗಳನ್ನು ಮಾಡಿಕೊಂಡಾಗ ವಿಶೇಷವಾದಂಥ ಸಿದ್ಧಿ ಬರುತ್ತೆ ಅಂತ ಹೇಳೋದಕ್ಕೆ ಪ್ರತಿಮಾದ್ವಯಂ ಪ್ರತಿಮಾದ್ವಯಂ ಸಂಪನ್ನಂ ಸಂಪಾದಿತಂ ಸ್ಯಾತ್ ತಥಾ ವಾಯೋರ್ಪಿ ಬೃಹತ್ಯಾಖ್ಯಂ ಅನುಷ್ಟುಭಾಖ್ಯಂ ಪ್ರತಿಮಾದ್ವಯಂ ಸಂಪಾದಿತಂ ಸ್ಯಾತ್. ದೇವರೆರಡು ಪ್ರತಿಮೆ, ವಾಯುದೇವರೆರಡು ಪ್ರತಿಮೆ, ಜೊತೆಗೆ ವಾಯು ಉಮೋತ್ಪತ್ತಿ ಜ್ಞಾಪನಂಚ ಸಂಪಾದಿತಂ ಸ್ಯಾತ್. ವಾಯುದೇವರಿಂದ ಉಮಾದೇವಿ ಉತ್ಪನ್ನರಾಗ್ತಾರೆ ಎಂಬ ತತ್ವ ಕೂಡ ತಿಳಿಯುತ್ತೆ. ಇದೆಲ್ಲ ಹೇಳೋದಕ್ಕೋಸ್ಕರ ವಾಚಂ ಅಷ್ಟಾಪದೀಂ ಅಂತ ಹೇಳಿ ಮೂಲ ಉಪನಿಷತ್ತಿನಲ್ಲಿ ಮಾತು ಬಂದಿದೆ. ಯಾವದಿತ್ಯಾದಿನ ಸರ್ವಗತಃ ಬೃಹತ್ಯಾದಿ ಸರ್ವಗತಃ, ಪರಮಾತ್ಮ ಎಲ್ಲ ಛಂದಸ್ಸುಗಳಲ್ಲೂ ಇದ್ದಾನೆ, ಸರ್ವತ್ರ ಇದ್ದಾನೆ. ಐಂದ್ರಾತ್ ಪ್ರಾಣಾದಿತ್ಯಸ್ಯ ತಾತ್ಪರ್ಯಂ ಯಥಾ ತಥಾ ವಾಯೋರಿತಿ ಉಭಯೋ ಬೃಹತ್ಯಾಖ್ಯೈ ಬೃಹತ್ಯಾಖ್ಯ ಏಕ ಪ್ರತಿಭಾತ್ವೇ ಸಾಮ್ಯಂ ಸ್ಯಾದಿತ್ಯತಃ ವಾಯುರಿತಿ ಬೃಹತ್ಯಾಂ ವಾಯು ವಾಯೋ ವಿಷ್ಣುರಿತಿ ಭಾವ. ಬೃಹತಿ ನಾರಾಯಣ ಪ್ರತಿಮೆ, ಬೃಹತಿ ವಾಯುದೇವರ ಪ್ರತಿಮೆ. ಆದ್ದರಿಂದ ವಿಶೇಷವಾದಂಥ ಒಂದು ಉಪಾಸನೆ ಮಾಡಿದಂಥ ಪುಣ್ಯ ಈ ಅನುಸಂಧಾನ ಇದ್ದವರಿಗೆ ಬರುತ್ತೆ. ವಾಯೋ ಭಗವತ್ ಪ್ರತಿಮಾತ್ವೇ ಯುಕ್ತಿ ಸಸ್ಮಾದಿತಿ. ವಾಯುದೇವರು ಪರಮಾತ್ಮನ ಮುಖ್ಯ ಪ್ರತಿಮೆ. ಆಭಾಸಕೋಶ್ಯ ಪವನಃ ಪವನಸ್ಯ ರುದ್ರ ಅಂತ ಹೇಳಬೇಕಾದ್ರೆ ಪರಮಾತ್ಮನ ಮುಖ್ಯ ಪ್ರತೀಕ. ಯಾವುದರಲ್ಲಿ ಸನ್ನಿಧಾನ ಇರುತ್ತೋ ಅದನ್ನೇನಂತಾರೆ? ಪ್ರತೀಕ ಅಂತ. ಯಾವುದರಲ್ಲಿ ಸನ್ನಿಧಾನ ಇರುತ್ತೋ ಅದು ಪ್ರತೀಕ. ವಾಯುದೇವರಲ್ಲಿ ವಿಶೇಷ ಸನ್ನಿಧಾನ ಇರೋದ್ರಿಂದ ವಾಯುದೇವರು ಎಂಥ ಪ್ರತೀಕ? ಮುಖ್ಯ ಪ್ರತೀಕ. ಸರಿಯಾಗಿ ತಿಳ್ಕೊಂಡಿರ್ಬೇಕು. ಸನ್ನಿಧಾನ ಮುಖ್ಯ ಸನ್ನಿಧಾನ. ವಾಯೋ ಪ್ರತಿಮಾತ್ವ ದೇವತೇನ ಯತ್ಕೃತಂ ತತ್ತದಧಿಕಂಚ ಸರ್ವಂ ತೇನ ಕ್ರಿಯತೆ ಇತ್ಯರ್ಥ. ಮುಖ್ಯ ಪ್ರತಿಮೆ ವಾಯುದೇವರಾಗಿರೋದ್ರಿಂದ ದೇವರು ಮಾಡೋದನ್ನೆಲ್ಲ ಅವರು ಮಾಡ್ತಾರೆ. ಆದರೆ ವಿಶೇಷ ದೇವರು ಸ್ವಾತಂತ್ರ್ಯನೇ ಮಾಡ್ತಾನೆ, ಇವರು ಅದರ ಅಧೀನರಾಗಿ ಅಪ್ಪಣೆಯಿಂದ ಮಾಡ್ತಾರೆ. ವ್ಯತ್ಯಾಸ ತಿಳ್ಕೊಂಡ್ಬಿಟ್ರೆ ಪ್ರತಿಮಾ ಶಬ್ದದ ಅರ್ಥ ಗೊತ್ತಾಯ್ತು. ಇವತ್ತು ಉದಾಹರಣೆಗೆ ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ವಾಯುದೇವರು ಪ್ರತಿಮೆ. ವಾಯುದೇವರಲ್ಲಿ ಅಭಿಷೇಕ ಮಾಡ್ತಿದ್ರೆ ದೇವರಿಗೆ ಅದು ಮುಟ್ತಾ ಹೋಗುತ್ತೆ ಅಂತ ಅರ್ಥ. ಉಳಿದ ದೇವತೆಗಳಲ್ಲಿ ಅಷ್ಟು ಸನ್ನಿಧಾನ ಇರೋದಿಲ್ಲ. ಆದ್ದರಿಂದ ಮುಖ್ಯ ಪ್ರತಿಮೆ ಯಾವಾಗಲೂ ಯಾರನ್ನು ಮಾಡ್ಕೋಬೇಕು? ಭಾರತೀಯ ರೋಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ವಾಯುದೇವರನ್ನೇ ಪ್ರತಿಮೆ ಮಾಡ್ಕೋಬೇಕು ಅಂತ ಅರ್ಥ. ಎಲ್ಲಿ ವಿಷ್ಣು ರೇವೇತಿ? ಸರಿ ಆಯ್ತು. ಪ್ರಾಣಸ್ಯ ಬೃಹತ್ಯಾಹ ಪ್ರಾಣಾಭಿಮನ್ಯಮಾನಾಯಾಹ ಬೃಹತ್ಯಾಹ. ಪ್ರಾಣಸ್ಯ ಬೃಹತ್ಯಾಹ ಅಂದ್ರೆ ಪ್ರಾಣದೇವರಿಂದ ಅಭಿಮನ್ಯಮಾನವಾದ ಅಂದ್ರೆ ಪ್ರಾಣದೇವರ ಅಭಿಮಾನಿಯಾಗಿದ್ದಾರೆ ಅಂತ ಅರ್ಥ. ಅಂತ ಬೃಹತಿಯಿಂದ ಯದ್ವಾ ಬೃಹತ್ಯಾಹ ಬೃಹತ್ಯಾಭಿ ಬೃಹತ್ಯಭಿಮಾನಿನಃ ಪ್ರಾಣಸ್ಯ ಇತ್ಯರ್ಥ. ಬೃಹತಿಗಭಿಮಾನಿಯಾದಂತಹ ಪ್ರಾಣದೇವರಿಂದ ಅಂತಲೂ ಅರ್ಥ. ಅತ ಪ್ರಾಣದೇವರಿಂದ ಅಭಿಮನ್ಯಮಾನವಾದ ಬೃಹತಿಯಿಂದ ಅಂತ ಅರ್ಥ. ಯಾರು ಪ್ಯಾಸಿವ್ ಆಕ್ಟಿವ್ ಅಷ್ಟೇ. ವಿಷ್ಣು ರಸಿಷ್ಠಾತೃತ್ವ ನ ಇತರೇಷಾಮಿವ ಅಭಿಮಾನಿತ್ವೇನೇತಿ ಭಾವೇನ ಮುಕ್ತಂ ಪ್ರತಿಮೇತಿ. ವಿಷ್ಣು ರಸಿಷ್ಠಾನ ವಾಯುದೇವರಾಗಿರೋದು ಉಳಿದವರಂತೆ ಅಲ್ಲ, ಅದು ಮುಖ್ಯ. ಉಳಿದವರು ಪ್ರತಿಮೆ ಆದರೂ ಕೂಡ ವಾಯುದೇವರ ಪ್ರತಿಮೆ ಆಗಿರಾಗಿ ಯಾರೂ ಪ್ರತಿಮೆ ಆಗಿಲ್ಲ. ಅಷ್ಟು ವೈಶಿಷ್ಟ್ಯ ವಾಯುದೇವರಲ್ಲಿದೆ. ಪ್ರತಿಮಾ ಇನ್ನೊಮ್ಮೆ ಹೇಳಿ ಏನ? ಬೇಕಾದಷ್ಟಿದೆ, ಅದು ಇಲ್ಲದೆ ಹೋದಾಗ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಬೃಹತಿ ಸಂದಸ್ತಿನ ಸಿಕ್ಕಾಗ ಅದನ್ನೇ ಇಟ್ಕೊಂಡ್ಬಿಡಿ, ಸಿಗದೆ ಹೋದಾಗ ಆ ಫಾರಂ ತಂದ್ಕೊಳ್ಳಿ ಅಂತ ಹೇಳಿದ್ರು. ಅಷ್ಟೇ ಸಿಗೋದಿಲ್ಲ ಮತ್ತೆ ಹೇಳಿದ್ದೇನು. ಬೃಹತಿ ಸಹಸ್ರ ಅಂತಿವೆ ನಮಗೆ ಅಷ್ಟು ಇವತ್ತು ವೇದ ಮಂತ್ರಗಳು ಸಿಕ್ಕೇ ಇಲ್ಲ. ಫಸ್ಟ್ ಆಫ್ ಆಲ್ ಸಿಕ್ಕಿರೋದು ಎಷ್ಟು ನಮಗೆ ಅನಂತ ವೇದಗಳಲ್ಲಿ? ಬರೀ ಋಗ್ವೇದ 10,000 ಚಿಲ್ಲರೆ ಮಂತ್ರ ಅಷ್ಟೇನೆ. ಎಲ್ಲಿ ಅನಂತ, ಎಲ್ಲಿ 10,000 ಚಿಲ್ಲರೆ, ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಬಹಳ ಕಳೆದು ಹೋಗಿಬಿಟ್ಟಿದೆ. ಅದರಲ್ಲಿ ಬೃಹತಿನೇ ಸಿಕ್ಕರೆ ಭಾರಿ ಸಂತೋಷ ಆಗ್ತಿತ್ತು, ಸಂಶಯನೇ ಇಲ್ಲ. ಬೃಹತಿ ಸಹಸ್ರ ಯಾಕೆ? ಬೃಹತಿನೇ ಅನಂತ ಇರುತ್ತೆ, ಅದು ಸಿಕ್ಕಿಲ್ಲ. ಅವಾಗ ಏನು ಮಾಡಬೇಕಾಗ? ಸಿಕ್ಕದೆ ಹೋದಾಗ ಇವತ್ತು ಹೇಳಿ ಪ್ರತಿನಿಧಿ ಮಾಡ್ಕೋಬೇಕಾಗ. ಈ ಹಾಲು ಬರೋದಿಲ್ಲ ಅಂದ್ರೆ ಏನು ಮಾಡ್ತಾನೆ? ಕಾಯಿ ಹಾಲು ಉಪಯೋಗಿಸ್ತಾನೆ. ಆ ಥರ ಸಿಕ್ಕದೆ ಹೋದಾಗ ಎಲ್ಲ ಪ್ರತಿನಿಧಿ ಮಾಡ್ಕೋಬೇಕು. ಅದಕ್ಕೆ ಬೇರೆ ಮಂತ್ರಗಳನ್ನ ಅಲ್ಲಿಗೆ ತಂದ್ಕೋಬೇಕು, ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸಿಕ್ಕದೆ ಹೋದಾಗ ಇವತ್ತು ಮೊಸರು ಕೇಳಿದ್ರೆ ಹಾಲು ಕೊಟ್ಬಿಟ್ರು, ಏನು ಮಾಡಿದಾಗ? ಹೆಪ್ಪಾಗಿ ಮೊಸರು ಮಾಡ್ಕೊಂಡು, ಗೊತ್ತಾಯ್ತಾ? ಬಟ್ ನಿಮ್ಮ ಹಾಲನ್ನು ಏನು ಮಾಡ್ಕೊಳ್ಳೋಕೆ ಬರುತ್ತೆ ನಮಗೀಗ? ಅದು ನೀರಿನ ಮೊಸರು ಮಾಡೋಕೆ ಬರಲ್ಲ. ಮತ್ತೆ ಹಾಲಿನ ಮೊಸರು ಮಾಡೋಕೆ ಬರ ಹಾಗೆ ನೀರಿನ ಮೊಸರು ಮಾಡೋಕೆ ಬರೋದಿಲ್ಲ. ಅದರಿಂದಾಗಿನೇ ನಾವು ವೇದ ಮಂತ್ರಗಳನ್ನೇ ಮಾಡ್ಕೋಬೇಕು, ಬೇರೆ ಯಾವುದೋ ಮಂತ್ರ ಮಾಡ್ಕೊಂಡ್ರೆ ಬರೋದಿಲ್ಲ. ವೇದ ಮಂತ್ರಗಳೇ ಆಗಬೇಕು. ಅದರಲ್ಲೂ ಕೂಡ ಬೃಹತಿ ಆದ ನೆಕ್ಸ್ಟ್ ಆಪ್ಷನ್ ಯಾವುದಕ್ಕೆ ಹೋಗ್ಬೇಕು? ಅನುಷ್ಠುಪಕ್ಕೆ ಹೋಗ್ಬೇಕು. ಬೇರೆ ಅದನ್ನು ಮಾಡ್ಕೊಂಡ್ರೂ ಬರುತ್ತೆ, ಆದ್ರೆ ಇದು ವಿಶೇಷ ಅಂತೇಳಿ. ಅನುಷ್ಠುಪ್ ಮಾಡ್ಕೊಂಡ್ರೆ ಭಾರಿ ವಿಶೇಷ. ಎಲ್ಲ ಮುಂದೆ ಎಲ್ಲ ಹೇಳ್ತಾರೆ, ಮತ್ತೆ ಹೇಳಿದ್ದಾರೆ ಹೇಳ್ತಾರೆ ಕೂಡ ಮತ್ತೆ. ಆದರೆ ಮುಖ್ಯ ಇವರಿಬ್ರು ನಮಗೆ ಬೃಹತಿ ಮತ್ತು ಅನುಷ್ಠುಪ್ ಎರಡು. ಪ್ರತಿಮೆ ಪ್ರತಿಮಾಂ ಪ್ರತಿಮಾಂತಸ್ಥಾಂ ಧ್ಯಾಯೇತ್ ತೇಜೋಭಯೀಂ ಇತ್ಯಾದಿ ಉಕ್ತ ಪ್ರಕಾರೇಣ ಬೃಹತಿ ಪ್ರತಿಮಾ ತದಂತಸ್ಥ ಪ್ರಾಣ ಪ್ರತಿಮಾ ತತ್ರ ಅಧಿಷ್ಠಿತೋ ವಾಸುದೇವ ಇತಿ ಭಾವ. ಬೃಹತಿ ಪ್ರತಿಮಾ ಒಳಗೆ ವಾಯುದೇವರು ಪ್ರತಿಮಾ, ಅದರೊಳಗೆ ಪರಮಾತ್ಮ ವಾಸುದೇವ ರೂಪದಲ್ಲಿದ್ದಾನೆ. ಅಸ್ತ್ವೇವಂ ತತಶ್ಚ ಕಿಮಿತ್ಯತೋ ಯದಾ ನವಸ್ರಕ್ತ್ಯಷ್ಟಾಪದಿ ಭವತಿ ತದಾ ಇಂದ್ರಾತ್ ತನ್ಮಿತ್ತೇತತ್ ಯೋಜಯತಿ ತಸ್ಮಾದಿತಿ. ಏನಾಗುತ್ತೆ ಅಂದರೆ ಯೋಜನೆ ಮಾಡಿ ಹೇಳ್ತಾರೆ. ತಸ್ಮಾತ್ ತನ್ನ ಆಚಾರ್ಯರ ಮಾತದು. ವಿಷ್ಣು ಬೃಹತಿ ಅಧಿಷ್ಠಾತೃತ್ವಾದ್ ಇತ್ಯರ್ಥ. ವಿಷ್ಣುವಿಗೆ ಬೃಹತಿ ಅಧಿಷ್ಠಾನವಾಗಿರೋದರಿಂದ ತಸ್ಮಾದೇವ ವಿಷ್ಣುರೇವಾ ತನು ಮಂತ್ರೇ ಅಹಂ ವಾಚಂ ತನ್ಮಂ ಪರಿಮಮೇ ನಿರ್ಮಿತವಾನಸ್ಮಿ ಇತಿ ಮಂತ್ರದ್ರಷ್ಟಾ ಉಕ್ತತ್ವಾತ್ ಕಥಂ ಪ್ರತಿಮಾಂತರಂ ತಸ್ಮಾದೇವ ನಿರ್ಮಿತಮಿತಿ ವ್ಯಾಕ್ರಿಯತೆ ಇತ್ಯತಃ. ಆ ಮಂತ್ರದೊಳಗೆ ಅಹಂ ತನ್ ವಾಚಂ ತನ್ ಮಂ ಅಂತ ಹೇಳಬೇಕಾದ್ರೆ ನಾನು ವಾಕ್ಯ ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳ್ತಾರೆ. ಏನದಕ್ಕೆ ಅರ್ಥ ಅಂತ ಕೇಳಿದರೆ ಅದಕ್ಕೆ ವಾಯುದೇವರು ಹೇಳ್ತಾರೆ, ವಾಕ್ ಅಂದರೆ ಉಮಾದೇವಿ, ಉಮಾದೇವಿಯ ಸೃಷ್ಟಿಕರ್ತ ನಾನು ಅಂತ ಅದಕ್ಕೆ ಅರ್ಥ. ವಾಯುದೇವರ ಪ್ರತಿಮೆ ಆಗಿರೋದ್ರಿಂದ ಆ ಮಾತನ್ನು ಹೇಳ್ತಾರೆ. ಅತಯೇವ ನಿರ್ಮಾಣಸ್ಯ ಭಗವತ್ ಕರ್ತೃತ್ವಾದೇವ ಇತ್ಯರ್ಥ. ಅದರ ಒಳಗೆ ನಿಂತು ಮಾಡಿರೋದು ಮತ್ತೆ ಪರಮಾತ್ಮನೇ. ಅನ್ಯಥಾ ಇಂದ್ರಸ್ಯ ಇತಿ ಅವ ಇತ್ತೇವ ಅವಕ್ಷದಿತಿ ಭಾವ. ಬರೀ ಇಂದ್ರಸ್ಯ ಅಂತ ಹೇಳಿದೇನೆ, ಇಂದ್ರಾತ್ ಅಂತ ಹೇಳಿದ್ರಿಂದ ಇಂದ್ರಾಂತರ್ಗತನಾದ ಪರಮಾತ್ಮ ಮಾಡಿದ್ದು. ಇಂದ್ರ ಪರಮಾತ್ಮ ವಾಯುದೇವರಲ್ಲಿ ಇಂದ್ರನಾಮಕ ಭಗವಂತ ಇದ್ದು ತಾನು ಮಾಡಿಸಿದ್ದಾನೆ ಅಂತ ಅರ್ಥ. ಅಹಂ ನಿರ್ಮಮೇ ನಾನು ನಿರ್ಮಾಣ ಮಾಡಿದ್ದೇನೆ ಇತಿ ಉಕ್ತಿಸ್ತು ಭಗವತ ಉತ್ತ ಉಮಾಖ್ಯಾ ಪ್ರತಿಮಾ ನಿರ್ಮಿತ. ಪರಮಾತ್ಮನಿಂದ ಉಮಾ ಅನ್ನೋ ಪ್ರತಿಮೆ ವಾಯುದೇವರ ಮೂಲಕ ನಿರ್ಮಿತವಾಯಿತು ಅಂತ ಅರ್ಥ. ಜ್ಞಾನಮಾದಾಯ ಪ್ರತಿಮಾಸ್ಥಾಪನ ಕಲ್ಪ ಫಲಮಾದಾಯ ವಾ ಉಪನ್ನ ಇತಿ ಜ್ಞೇಯಂ. ಈ ಚಿಂತನೆ ಮಾಡಬೇಕಾದ್ರೆ ಇವೆಲ್ಲ ಜ್ಞಾನ ಇದ್ರೆ ಬಹಳಷ್ಟು ಫಲ ಕೊಡುತ್ತೆ ಅಂತ ಹೇಳೋದಕ್ಕೆ ಅಷ್ಟು ಬಿಡಿಸಿ ಹೇಳಿದ್ದಾರೆ. ನಾನು ಭವತಿ ಅನುಷ್ಟುಪ್ ದೇವತಾಯಾಹ ಉಮಾಯಾಹ ನಿರ್ಮಾಣಂ ಭಗವತ ಉಪಾಸಕಸ್ಯ ತದಯೋಗಾತ್. ಈ ಉಪಾಸಕ ಇದ್ದಾರೆ, ಆಗ ಅಹಂ ತನ್ಮಂ ಅಂತ ಮಂತ್ರ ಹೇಳಬೇಕಾದ್ರೆ ಹೇಗೆ ಹೇಳಬೇಕು ಅಂದರೆ ಅದು ವಾಯುದೇವರಿಗೆ ಮಂತ್ರ ಹೇಳ್ತಾರೆ ಅಂತ ತಿಳ್ಕೊಂಡು ಡೈರೆಕ್ಟ್ ಸ್ಪೀಚಲ್ಲಿ ಏನು ಮಾಡ್ಕೋಬೇಕು ನಾವು ಅದನ್ನು ಇಂಡೈರೆಕ್ಟ್ ಮಾಡ್ಕೋಬೇಕಷ್ಟೇ. ಅಲ್ಲಿ ತಿಳ್ಕೊಂಡಾಗ ಉಪಾಸಕನಿಗೆ ಭಾರಿ ಫಲ. ಅಭಿಮನ್ಯಮಾನ ಅನುಷ್ಠುಪ್ ಸಂಪಾದನಂತು ಬೃಹತ್ಯಾವ ಅನುಷ್ಠುಪ್ತ್ವೇನ ಪರ್ಯವಸಾನಾತ್ ತಯೈವ ವಾ ತಥಾ ಸ್ಮರ್ತ್ರಾ ವಾಯುಜ್ಯತೆ. ಆ ರೀತಿ ಸ್ಮರಣೆ ಮಾಡಿದಾಗ ಅವನು ಹೇಳು ಅನುಷ್ಠುಪ್ ಹಿಡ್ತಾ ಇದ್ರು ಕೂಡ ಬೃಹತಿ ಅಂತ ಅನುಸಂಧಾನ ಮಾಡೋದರಿಂದ ವಿಶೇಷವಾದ ಫಲ ಬರುತ್ತೆ. ತಥಾಚ ಐಂದ್ರಾದಿತಿ ಪಂಚಮಿ ಅಯುಕ್ತ ಪಂಚಮಿ ಅಯುಕ್ತ ಇತ್ಯತಃ ಬೃಹತಿ ಸ್ಥಾಯಿತಿ. ಪಂಚಮಿ ಭಕ್ತಿ ಯಾತಕ್ಕೆ ಹೇಳಬೇಕಾಗಿತ್ತು ಅಂದರೆ ನತು ಬೃಹತಿ ಶಕ್ತಿಯ ಪುಂಶಕ್ತಿಯವ ಇತ್ಯರ್ಥ. ಅದು ಐಂದ್ರಾತ್ ಅಂತ ಹೇಳೋದಕ್ಕೆ ಬರೀ ವಾಯುದೇವರ ಸ್ವಂತ ಶಕ್ತಿ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಆ ರೀತಿ ಉಪಯೋಗಿಸಿದ್ದಾರೆ. ಬೃಹತಿ ಶಕ್ತಿಯೂ ಅಲ್ಲ, ವಾಯುದೇವರ ಶಕ್ತಿಯೂ ಅಲ್ಲ, ದೇವರ ಅನುಗ್ರಹದ ಶಕ್ತಿ ಅದು. ತಥಾಚ ತದಾಪಿ ಇಂದ್ರಾದಿತ್ಯ ಉತ್ಪನ್ನಮಿತಿ ಭಾವ. ಕೈಮುತ್ಯನ್ಯಾಯೇನ ಬೃಹತ್ಯಾವ ಅನುಷ್ಠುಪ್ತೇನ ಭವನಂ ಇತ್ತೇತತ್ ಪ್ರತಿಕ್ಷಿಪತಿ ಸಹೀತಿ. ಕೈಮುತ್ಯ ಯುಕ್ತಿಯಿಂದ ಕೂಡ ಬೃಹತಿ ಅನುಷ್ಠುಪ್ನಿಂದ ನಿಷ್ಪನ್ನವಾಗುತ್ತೆ ಎಂಬುದನ್ನು ಹೇಳ್ತಾರೆ. ಸಂಸರ್ಗ ಬೋಧಕತ್ವಮಾದಿ ಪದಾರ್ಥ ಆದಿಶಬ್ದದಿಂದ ಅದೆಲ್ಲ ಹಿಂದೆ ಬಂದಿದೆ. ಸಹಿ ತಸ್ಯಾಹ ಷಟ್ರಿಂಶದಕ್ಷರಾದಿತ್ವಮಪಿ ನಿಯಮಯತಿ ತತ್ಪ್ರಸಾದಾತ್ ವಾಯುಶ್ಚ ಅಂತ ಆಚಾರ್ಯ ಭಾಷ್ಯ. ಆ ಪದಕ್ಕೆ ಲಿಂಕ್ ಇರೋದು ಸಂಸರ್ಗ ಬೋಧಕತ್ವ ಆದಿ ಪದಾರ್ಥ ಸಂಪರ್ಕ. ಸಂಸರ್ಗ ಅಂದರೆ ಸಂಪರ್ಕ. ಕಿಮು ತದ್ಗತಾಂ ಪ್ರತಿಮಾಂತರಂ ಪರಿಮಾಂತರ ಭವನ ಯೋಗ್ಯತಾಂ ಇತ್ಯಪೇರರ್ಥ. ತದ್ಗತವಾದ ಪ್ರತಿಮಾಂತರವನ್ನು ನಿರ್ಮಾಣ ಮಾಡತಕ್ಕಂಥ ಯೋಗ್ಯತೆ ವಾಯುದೇವರಿಗೆ ದೇವರ ಅನುಗ್ರಹದಿಂದ ಬಂದಿದೆ. ತರ್ಹಿ ವಾಯೋ ಬೃಹತ್ಯಭಿಮಾನಿತ್ವ ಭಂಗ ಇತ್ಯತ ಉಕ್ತಂ ತತ್ ಪ್ರಸಾದ. ವಾಯುದೇವರು ಬೃಹತ್ಯಭಿಮಾನಿ ಅಂತೀರಿ, ಪ್ರಸಾದ ಅಂತೀರಿ ಅಂದರೆ ಹೌದು, ಅಭಿಮಾನಿಯಾಗಿ ಇರೋದು ಹೌದು, ನಿಯಾಮಕನಾಗಿರೋದು ಹೌದು. ಒಂದೇ ಮನೆಯಲ್ಲಿ ಇಬ್ಬರು ಹೆಸರು ಹೇಳಿದರು, ಒಬ್ಬರು ಓನರು ಒಬ್ಬ ಟ್ಯಾಲೆಂಟ್ ಅಷ್ಟೇ. ಒಂದೇ ಮನೆಗೆ ಇಬ್ಬರು ಹೆಸರು ಹೇಳಿದರೆ ತಪ್ಪಲ್ಲ. ಸೊ ಬೃಹತಿಗೆ ವಾಯುದೇವರು ಅಂತ ಹೇಳಿದ್ರು ಸರಿ, ನಾರಾಯಣ ಅಂತ ಹೇಳಿದ್ರು ಸರಿ. ವಾಯುದೇವರು ಅಂದರೆ ಅಭಿಮಾನ ದೇವತೆಗಳು ಅಂತ ಅರ್ಥ, ನಾರಾಯಣ ಅಂದರೆ ಪ್ರತಿಪಾದ್ಯ ದೇವತೆ ಅಂತ ಅರ್ಥ. ಅವ ಸಮಸ್ಯೆ ಬರಲೇ ಇಲ್ಲ ಅಂತ ಹೇಳಿದ್ರು. ಅದು ಅಲ್ಲಿಂದ ಮುಂದೆ ಓದಿದ್ದೀವಿ ಈಗಾಗಲೇ, ಯಾವದಿತ್ಯಾದಿನ ಅಂತ. ಹಾಂ ಹಾಂ ಹೌದು, ಹಾಗೆ ಹೇಳಾಗಿಲ್ಲ. ಬೃಹತಿ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಹೇಳೋ ಕ್ರಮನೇ ಬೇರೆ ಆಗಿಬಿಡುತ್ತ. ಬೃಹತಿ ಅಂತಲೇ ಹೇಳಿಕೊಂಡು ಒಂದು ಅನುಸಂಧಾನ ಇಟ್ಕೊಂಡು ಹೇಳಬೇಕು ಅಷ್ಟೇ ಹೊರತು ಅವಿಷ್ಟು ಹೇಳೋದೆಲ್ಲ ಬೃಹತಿನೇ ಆಗ. ಅರಿಷ್ಟುಪ್ ಇದ್ರೂ ಕೂಡ ಏನಾಗಿ ಬಂದಿದೆ ಅದೀಗ? ಹೌದು, ಪೂರ್ಣ ಬೃಹತಿ. ಅದು ಬೃಹತಿ ಛಂದಸ್ಸಿನೇ ಹೇಳ್ತಾ ಇರೋದು ಪೂರ್ತಿ, ಗೊತ್ತಾಯ್ತಾ? ಋಷಿ ಕೂಡ ಮುಖ್ಯವಾದ ವಾಯುದೇವರೇ, ಉಳಿದವರೆಲ್ಲ ಇದ್ರು ಕೂಡ ಅಲ್ಲಿ ಏನಾಗಿದೆ, ವಾಯುತಿ ಬಂದಷ್ಟು ಯಾರು ಬರ್ತಾರೆ ಅಲ್ಲಿಗೀಗ? ವಾಯುದೇವರು ಬರ್ತಾರೆ. ಪ್ರತಿಪಾದ್ಯ ಡೈರೆಕ್ಟ್ ಪರಮಾತ್ಮ, ಉಳಿದವರಾದ ಅಂತರ್ಯಾಮಿಯಾಗಿ ಪ್ರತಿಪಾದ್ಯನಾದ್ರೆ ಇಲ್ಲಿ ಏನಾಗ್ತಾನೆ, ಡೈರೆಕ್ಟ್ ಆಗಿಬಿಡ್ತಾರೆ. ಇನ್ನೂ ಮುಖ್ಯವೃತ್ತಿ ಎಲ್ಲ ದೇವರ ಹೆಸರೇ, ಅದು ಇನ್ನೊಂದು ಇದ್ದೇ ಇದೆ. ಈ ರೀತಿ ಬಂದಾಗ ಅಂತರ್ಯಾಮಿತ್ವ
ಹೆಚ್ಚು.
ಯಾವುದಕ್ಕೆ ಅದು ಬ್ರಹ್ಮದೇವರು ಅಂದ್ರೆ ಯಾರು? ಬ್ರಹ್ಮವಾಯುಗಳು ಅಂತ. ಬ್ರಹ್ಮದೇವರು ವಾಯುದೇವರು ಇಬ್ಬರು ಒಂದೇ ಹೆಸರೇ, ಅದರಿಂದ ಬ್ರಹ್ಮ ಋಷಿ ಅಂದ್ರು ಅದೇ, ವಾಯು ಋಷಿ ಅಂದ್ರು ಅದೇ. ಬ್ರಹ್ಮ ಋಷಿ ಅಂತ ಯಾತಕ್ಕೆ ಹಾಕ್ತಾರೆ ಅಂದ್ರೆ ಎಲ್ಲರೂ ಒಂದ ಬ್ರಹ್ಮ ಅಂತ ಹೇಳಿದ್ರೆ ಅದ್ವೈತಿಗಳು ಓದ್ತಾರೆ, ವಾಯು ಅಂತ ಅಷ್ಟ ಪಜೀತಿ ಆಗ. ಇಬ್ರು ಒಂದೇ ಅಂತ ಗೊತ್ತಿಲ್ಲ ಅವ್ರಿಗೆ. ಆದ್ರಿಂದ ಕೆಲವು ಪದಗಳನ್ನೇ ಈ ಹೆಸರು ಹೇಳಿದ್ರು ಕೆಲವು ಹುಡುಗ ಬೇಡ ಅಂತಾರೆ, ಆ ಹೆಸರು ಹೇಳ್ತಾರೆ ಹೋಗ್ಬಿಡ್ತಾರೆ. ಆ ಹೆಸರು ಮುಖ್ಯ, ಆ ಅರ್ಥದಲ್ಲಿ ಅವ್ರಿಗೆ ಹುಡುಗರು ಎಲ್ಲರೂ ಹೇಳಿಲ್ಲ ಮಾತು ಉಪಯೋಗಿಸಿರೋದಷ್ಟೇ. ಹಾಂ, ಯಾವುದಕ್ಕೆ? ಎಲ್ಲದಕ್ಕೂ ಇದ್ದಾರೆ ವಿಶೇಷ ಅಂತ ಹೇಳಿದ್ದೇವೆ ಅಂದರೆ ವಿಶೇಷ ಅಂಬೋದು ಪದ ಉಪಯೋಗಿಸಿ ಬಿಡಬೇಕು. ಎಲ್ಲದರಲ್ಲೂ ದೇವರಿದ್ದರು ಕೂಡ ಇವತ್ತು ಉಪ್ಪಿನಲ್ಲೂ ದೇವರಿದ್ದಾನೆ, ಪಾಯಸದಲ್ಲೂ ದೇವರಿದ್ದಾನೆ. ಉಪ್ಪು ಉಪ್ಪು ಚೆಲ್ಲಬೇಡ್ರಿ ಅಂತ ಆರಂಭದಲ್ಲಿ, ಪಾಯಸ ಚೆಲ್ಲಬೇಡ್ರಿ ಅಂತಾರೆ. ಗೊತ್ತಾಯ್ತಾ? ಉಪ್ಪು ಏನು ಮಾಡಿ ಉಪ್ಪಾತ್ರ ಬಿಟ್ಟೋಗ್ಬಾರದು ಅಂತ ಹೇಳಿದ್ರೆ ಆ ಪದ ಇಲ್ಲೇ ದೇವರಿಲ್ಲ ಇದ್ದೇ ಇದ್ದಾನೆ. ಮತ್ತೆ ದೇವರು ಎಲ್ಲ ಕಡೆ ಇದ್ರು ಕೂಡ ಅದು ಸನ್ನಿಧಾನದಲ್ಲಿ ಏನಿದೆ ವ್ಯತ್ಯಾಸ ಇದೆ, ತಾರತಮ್ಯ ಹಿಡಿದೇ ಹೋಗಿದ್ರೆ ಎಲ್ಲ ಸಮಸ್ಯೆ ಬರೋದು. ತಾರತಮ್ಯ ದೇವತೆಗಳಲ್ಲಿ ದೇವರಲ್ಲಿ ಹೇಗೆ ತಾರತಮ್ಯ ಇದೆಯೋ, ಪರಮಾತ್ಮನ ಅಧಿಷ್ಠಾನಗಳಲ್ಲೂ ಏನಿದೆ ತಾರತಮ್ಯ ಇದೆ. ಅದು ಗೊತ್ತಿದ್ದವರಿಗೆ ಸಮಸ್ಯೆ ಬರೋದೇ ಇಲ್ಲ. ತಸ್ಮೈತೆ ಹೇಳಿಲ್ಲ, ಈ ಸಿಂಪಲ್. ಅದು ಬಂಗಾರ ಪ್ರತಿಮೆನೂ ಮಾಡಿದ್ದೀರಿ, ಬೆಳ್ಳಿ ಪ್ರತಿಮೆನೂ ಮಾಡಿದ್ದೀರಿ, ಎರಡು ಒಂದೇ ಕೃಷ್ಣನ ಪ್ರತಿಮೆಗಳೇ. ಸನ್ನಿಧಾನ ಯಾವುದ್ರಲ್ಲಿ ಜಾಸ್ತಿ ಇದೆ? ಬಂಗಾರ ಜಾಸ್ತಿ ಇದೆ. ಬಹಳ ಸರಳ, ಎರಡು ಕೃಷ್ಣ ಆಗಿದ್ರು ಕೂಡ ಸನ್ನಿಧಾನ ಜಾಸ್ತಿ ಇದೆ. ಅದಕ್ಕೆ ಅಲಂಕಾರ ಮಾಡಿ ಇನ್ನೂ ಸನ್ನಿಧಾನ ಜಾಸ್ತಿ ಆಯ್ತು. ಗೊತ್ತಾಯ್ತು, ಅಲಂಕಾರ ಮಾಡ್ತಾ ಹೋದಂತ ಸನ್ನಿಧಾನ ಹೆಚ್ಚು. ಅದಕ್ಕೆ ಅಲಂಕಾರ ಇದ್ದು ನೋಡೋದು, ಅಲಂಕಾರ ಇಲ್ಲದೆ ನೋಡಿದಾಗ ಒಂಥರ ವ್ಯತ್ಯಾಸ ಯಾತಕ್ಕೆ ಕಾಣುತ್ತಾರೆ? ಸನ್ನಿಧಾನ ಬೇರೆ ಆಗಿದೆ. ಇಲ್ಲಿ ಹೋಗಿದ್ರೆ ಮೊದಲು ಹಾಗೆ ನೋಡಿರ್ತಾನೆ ಮೂಲಮೂರ್ತಿನ, ಅಲಂಕಾರ ಮಾಡಿದ ನೋಡ್ತಾನೆ, ಒಂದು ಏನೋ ಒಂಥರ ವ್ಯತ್ಯಾಸ ಕಾಣುತ್ತೆ. ವ್ಯತ್ಯಾಸಕ್ಕೇನು ಕಾರಣ? ಸನ್ನಿಧಾನ ವ್ಯತ್ಯಾಸ ಆಗಿರೋದೇ ಕಾರಣ. ಗೊತ್ತಾಯ್ತು, ಈಗ ಕಾಯ್ಬೇಕಾದ್ರೆ ಇಟ್ಟ ತಕ್ಷಣ ಬಿಡ್ತೀರಿ, ಸ್ವಲ್ಪ ಬೆಸಿಗಿರುತ್ತೆ, ಸ್ವಲ್ಪ ಆದ್ಮೇಲೆ ಅದು ಬಿಡ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಏನ್ ಬರುತ್ತೆ, ಏನಾಗಿರುತ್ತೆ ಅಷ್ಟೊತ್ತಿಗೆ? ಅಗ್ನಿ ಸನ್ನಿಧಾನ ಜಾಸ್ತಿ ಆಗಿರುತ್ತೆ. ಮೊದಲು ಸ್ವಲ್ಪ ಇರುತ್ತೆ, ಆಮೇಲೆ ಜಾಸ್ತಿ ಆಗಿಬಿಡುತ್ತೆ. ಪೂರ್ತಿ ಆದ್ರೆ ಮುಟ್ಲಕ್ಕೆ ಆಗೋದಿಲ್ಲ. ಮೊದಲು ಮುಟ್ಟಿದಾಗ ಬರಿ ಕೈಲಿ ಇಡ್ತಾರೆ, ಬರಿ ಕೈಲಿ ತೆಗಿಲಕ್ಕಾಗತ್ತಾ? ಇದನ್ನ ತಗೊಂಡು ತೆಗಿಬೇಕಾಗತ್ತೆ. ಯಾಕೆ ಅಷ್ಟು ಕಾದು ಬಿಟ್ಟಿರುತ್ತಾಗಲೇ ಸನ್ನಿಧಾನ ಏನಾಗ್ತಾ ಹೋಗುತ್ತೆ? ಹೆಚ್ಚು ಕಾಯ್ತಾ ಕಾಯ್ತಾ ಕಾಯ್ದು ಸನ್ನಿಧಾನ ಹೇಗೆ ಜಾಸ್ತಿ ಆಗುತ್ತೋ, ದೇವರಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಪ್ರತಿಮೆಗಳು ಏನಾಗ್ತಾ ಹೋಗುತ್ತೆ? ಇಷ್ಟು ವರ್ಷ ಅವ್ರು ಪೂಜೆ ಮಾಡಿದ್ದು ಅಂತ ಹೇಳಿದ್ರು, ಅವ್ರು ಪೂಜೆ ಮಾಡಿದ್ದು ಸನ್ನಿಧಾನ ಬಂದು, ಇಷ್ಟು ವರ್ಷ ಅವ್ರು ಪೂಜೆ ಮಾಡಿದ್ದು ಅಂತ ಹೇಳಿದ್ರೆ ಏನಾಯ್ತಾಗ? ಸನ್ನಿಧಾನ ಭಾರಿ ಜಾಸ್ತಿ ಇದೆ ಅಂತ. 8 ದಿವಸಗಳ ಕಾಲ ಪೂಜೆ ಮಾಡಿದ್ರು ಅಂದ್ರೆ ಪ್ರತಿನಿತ್ಯದಲ್ಲೂ ಕೂಡ ಅವ್ರು ಅನುಷ್ಠಾನ ಮಾಡಿರೋದ್ರಿಂದ ಸನ್ನಿಧಾನ ಜಾಸ್ತಿ ಆಗಿರುತ್ತೆ. ಬಹಳ ಮುಖ್ಯ ಅದು. ಯಸ್ಮಾದಿತಿ ವಾಯೋ ಪ್ರತಿಮಾತ್ವಾ ದೇವಾ ತೇನ ಯತ್ಕೃತಂ. ವಾಯೋ ಭಗವತ್ ಪ್ರತಿಮಾತ್ವೇ ಯುಕ್ತಿ ತಸ್ಮಾದಿತಿ. ವಾಯೋ ಪ್ರತಿಮಾತ್ವಾ ದೇವ ತೇನ ಯತ್ಕೃತಂ ತತ್ತದಧಿಕಂ ಚ ಸರ್ವಂ ತೇನ ಕ್ರಿಯತೆ ಇತ್ಯರ್ಥ. ವಾಯು ಪ್ರತಿಮಾ ಆಗಿರೋದ್ರೆ ಈಗ ದೇವರು ಏನ್ ಮಾಡ್ತಾರೋ ವಾಯುದೇವರು ಹಾಗೆ ಮಾಡ್ತಾರೆ. ಅವರು ಸ್ವತಂತ್ರ ಅಸ್ವತಂತ್ರ ಒಂದು ಕ್ರಮ ಆಯ್ತು. ಈಗ ಇದು ವಾಯುದೇವರು ಮಾಡೋದನ್ನೆಲ್ಲ ದೇವರು ಮಾಡ್ತಾನೆ, ಅದು ಸರಳ. ಆದರೆ ದೇವರು ವಾಯುದೇವರು ಮಾಡಿದಷ್ಟೇ ಮಾಡೋದಾದ್ರೆ ದೇವರೇನು ವ್ಯತ್ಯಾಸ ಬಂತು? ಅದಕ್ಕೆ ಹೇಳ್ತಾರೆ ತದ್ ಅಧಿಕಂಚ ಕ್ರಿಯತೆ. ನೋಡಿ, ವಿಷ್ಣೋರ್ ವಾಯೋಶ್ಚ ತದಧಿಕಂಚ ಸರ್ವಂ ತೇನ ಕ್ರಿಯತೆ ಇತ್ಯರ್ಥ. ವಾಯುದೇವರು ಎಷ್ಟು ಮಾಡ್ತಾರೋ, ವಾಯುದೇವರು ಏನ್ ಮಾಡಿದ್ರೆ ಹೇಗೆ ಮಾಡ್ತಾರೆ ಅದನ್ನ ಇನ್ನು ಬಹಳ ಅಧಿಕವಾಗಿ ಮಾಡ್ತಾರೆ. ಅದರಿಂದಾಗೇನೆ ಅವ್ರ ಮಹಿಮೆ ಅದು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಯಾರೋ ಸತ್ತು ಬಿದ್ದಿದ್ದಾರೆ ಕಪಿಗಳು, ಇಂದ್ರಜಿತ್ತ ಸರ್ಪಾಸ್ತ್ರ ಅದು ಪ್ರಯೋಗ ಮಾಡಿಬಿಟ್ಟ, ತಕ್ಷಣ ಹನುಮಂತ ದೇವರು ಮಾಡಿ ಅಲ್ಲಿ ಹೋಗಿ ತಂದು ಏನ್ ಮಾಡಿದ್ರು ಸಂಜೆ ಬದುಕಿಸ್ಬಿಟ್ಟು ರಾಮ ಆಮೇಲೆ ಸತ್ತು ಬಿಟ್ಟ. ರಾಮ ಹನುಮಂತನ ಕಳಿಸ್ಲಿಲ್ಲ, ಆಗ ತಾವೇ ಒಂದು ಬಾಣ ಹೊಡೆದು ಎಲ್ಲ ಎದ್ಕು ತಗೊಂಡ್ಬಿಟ್ರು. ಹನುಮಂತ ತಂದು ಮಾಡಿದ್ದನ್ನು ವಾಯಿದ ರಾಮದೇವರು ಏನ್ ಮಾಡಿದ್ರು ಅಷ್ಟೇ ಮಾಡಿ ಸಂಜೀವನೇ ತರಲಕ್ಕೆ ಹೋಗಿದ್ದ, ಬಾಣನೇ ಸಂಜೀವನ ಆಗೋಯ್ತು. ಇದೆಲ್ಲ ಯಾತಕ್ಕೆ ಮಾಡಿದ್ರು ಅಂದ್ರೆ ವಾಯುದೇವರಿಗೆ ದೇವರಿಗೆ ವ್ಯತ್ಯಾಸ ಗೊತ್ತಾಗ್ಬೇಕು. ಈಗ ಗೊತ್ತಾಯ್ತಾ, ತಾವು ಸಂಜೀವನ ತರಲಕ್ಕೆ ಹೋಗ್ಲಿಲ್ಲ ರಾಮದೇವರು, ತಿಳಿಸಿಲ್ಲ ಅವ್ರು ಬುಟ್ಟಿ ನೋಡಿದ್ರೆ ಸಂಜೀವನ. ಅದು ವಿಶೇಷ ಅಂಶ, ದೇವರ ಮಹಿಮೆ. ದೇವರ ಮಹಿಮೆ ವಾಯುದೇವರಿಗಿಂತ ಭಾರಿ ಜಾಸ್ತಿ. ಹೌದು, ವಾಯುದೇವರ ಮಹಿಮೆಗಿಂತ ದೇವರ ಮಹಿಮೆ ಜಾಸ್ತಿ ಇರೋದಕ್ಕೆ ಸರ್ವೋತ್ತಮ ಅಂತ ಕರೆದಿರು. ಗೊತ್ತಾಯ್ತಾ, ವಾಯುದೇವರನ್ನು ತೋರಿಸ್ಲಿಕ್ಕೆ ಏನ್ ಮಾಡ್ತಾರೆ, ದೇವ್ರ ಮಹಿಮೆ ತೋರಿಸ್ಲಿಕ್ಕೇನೆ. ನಾನು ಹೇಳ್ತಾರೆ, ನಿಧಾರಿಯೇ ವರಾವಣ ಸ ರಾಘವಾಯ ನಾಣ್ಯಥ. ರಾವಣನ ಕೊಲ್ಲಕ್ ಬರುತ್ತೆ, ಆದ್ರೆ ನಾನು ಕೊಲ್ಲೋದಿಲ್ಲ. ರಾವಣ ಮಹಿಮೆ ಗೊತ್ತಾಗ್ಬೇಕು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸುಲಭವಾಗಿ ದೇವ್ರ ಮಹಿಮೆ ತಿಳಿತಾ ಹೋಗುತ್ತೆ. ಏವ ಮನುಷ್ಟಾದಿಭಿ ಸಂಪನ್ನಂ ಬೃಹತಿ ಸಹಸ್ರಂ ವಿಷ್ಣೋ ವಾಯೋಶ್ಚ ಪ್ರತಿಮಾಭೂತಂ ಸಂಪನ್ನಮಿತಿ ಅಂಶಂ ಮಂತ್ರೇ ಚಾಷ್ಟಾಪದಿ ವಾಚಂ ನವಸ್ರಕ್ತಿಂ ಕುರ್ವನ್ನಹಮಿಂದ್ರಸ್ಯ ವಿಷ್ಣೋ ವಾಯೋಶ್ಚ ಬೃಹತ್ಯಾಖ್ಯಾಂ ತನ್ವಂ ಸನ್ನಿರ್ಮಿತವಾನಿತಿ ಅಂಶಂಚ ವ್ಯಾಖ್ಯಾಯ ಪ್ರತಿ ಸಹಸ್ರಂ ಪುನರನುಷ್ಠುಪ್ ಸಂಪನ್ನಂ ಚೇತ್ ತದಾ ವಾಯೋರುತ್ಪಾದನ ವಾಯೋರುಮೋತ್ಪಾದನ ಜ್ಞಾನಂ ಸಂಪಾದಿತಂ ಸ್ಯಾತ್. ಬರೀ ಬೃಹತಿ ಆದರೆ ವಾಯುದೇವರ ಮಹಿಮೆ ದೇವರ ಮಹಿಮೆ ಗೊತ್ತಾಯಿತು. ಅನುಷ್ಠುಪ್ನಿಂದ ಸಂಪಾದನೆ ಮಾಡಿದರೆ ಉಮಾದೇವಿ ವಾಯುದೇವರಿಂದ ಸೃಷ್ಟರಾದವರು ಇನ್ನೊಂದು ಮಹಿಮೆ ಗೊತ್ತಾಗುತ್ತಾದ್ರಿಂದ ಅನುಷ್ಠುಪ್ಪನ್ನು ಉಪಯೋಗಿಸೋದ್ರಲ್ಲಿ ಮಹತ್ವ ಇದೆ ಅಂತ ಅರ್ಥ. ಸಂಪನ್ನಂ ಚೇತದ ವಾಯೋಹೋ ಉಮೋತ್ಪಾದನ ಜ್ಞಾನಂ ಸಂಪಾದಿತಂ ಸ್ಯಾತ್. ವಿಷ್ಣೋಹೋ ವಾಯೋಶ್ಚ ಉಮಾಖ್ಯಾಂ ತನ್ವಂ ಸನ್ನಿರ್ಮಮ ಇತ್ಯಂಶಂ ಚ ವ್ಯಾಖ್ಯಾತಿ ಬೃಹತಿ ಸಹಸ್ರಂ ಇತ್ಯಾದಿನಾ. ಅದನ್ನು ಹೇಳೋದಕ್ಕೆ ಮುಂದಿನ ಮಂತ್ರ. ತೃತೀಯ ದ್ವಿತೀಯ ಪ್ರತಿಮಾ ಬೃಹತೀಸ್ಥ ಪ್ರಾಣಾಪೇಕ್ಷೆಯ. ಮೊದಲ ಪ್ರತಿಮಾ ಪ್ರಾಣದೇವರು, ಎರಡನೇ ಪ್ರತಿಮಾ ವಾಮುವಾದೇವಿ. ತದುಪಪಾದನಂ ವಿಷ್ಣುನಾ ಇತಿ ವಿಭಾಗ ಸ್ರಕ್ತಿರಿತಿ ಇತ್ಯಾದಿ ಶಬ್ದೈ ಕಥ್ಯತೆ ಇತ್ಯರ್ಥ. ಸ್ರಕ್ತಿ ಎಂಬುದಕ್ಕೆ ವಿಭಾಗ ಅಂತ ಅರ್ಥ ಹೇಳಿಬಿಟ್ಟು ಯಾತಕ್ಕೆ ಅಂದರೆ ಆಚಾರ್ಯ ಕೋಟ್ ಮಾಡಿದ್ರು ಶಬ್ದ ನಿರ್ಣಯ ಅಂತ ಕೋಟ್ ಮಾಡಿದ್ದನ್ನು ಹೇಳ್ತಾರೆ. ವಿಭಾಗ ಸಕ್ತಿ ಆಮೇಲೆ ವಿಷ್ಣು ಪದ ಸಕ್ತಿರಂಶೋ ವಿಭಾಗಶ್ಚ ವಿದಲಂಚೇತಿ ಕಥ್ಯತೆ ಇತಿ ಶಬ್ದ ನಿರ್ಣಯೇ. ಸಕ್ತಯೋ ವಿಭಾಗ ಅದಷ್ಟು ಒಂದು ಘಟ್ಟ. ಸವಾ ಏಷಃ ವಾಚಃ ಪರಮೋ ವಿಕಾರೋ ಇದೇ ತನ್ಮಹದುಃಖಂ ಅಂತ ಉಪನಿಷತ್. ಸವಾ ಏಷಃ ವಾಚಃ ಪರಮಃ ವಿಕಾರಃ ಯತ್ ಏತತ್ ಮಹತ್ ಉಕ್ತಂ. ಅದಕ್ಕೆ ಭಾಷ್ಯ, ಯವ ಸವಾ ಏಷ ವಾಚ ಪರಮೋ ವಿಕಾರಃ ವಾಕ್ಯ ಹೇಳಿದ್ರು ಅದನ್ನೇ. ಅಕಾರಾಖ್ಯ ವಾಚಿ ವಾಗ್ ವಿಕಾರೇಶು ಉತ್ತಮೋ ಬೃಹತಿ ಸಹಸ್ರಾಖ್ಯ. ಇನ್ನೊಂದು ವಿಶೇಷವಾದ ಬೃಹತಿ ಸಹಸ್ರದ ಮಹಿಮೆ ಇನ್ನೊಂದು ರೀತಿ ಹೇಳ್ತಾರೆ. ಈಗ ಇದಿಷ್ಟು ಬೃಹತಿ ಸಹಸ್ರ ಅನೇಕ ರೀತಿಯಲ್ಲಿ ಹೇಳ್ತಾ ಹೋಗೋದು. ಅದೇನು ಅಂದರೆ, ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರುವನ್. ಭಾಳ ಇಂಪಾರ್ಟೆಂಟ್, ಸರಿಯಾಗಿ ಓದ್ಕೋಬೇಕು ಅದನ್ನು. ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರುವನ್. ಆ ಅಂದರೆ ದೇವರ ಹೆಸರು. ಆ ಅಕ್ಷರಾಣಾಂ ಅಕಾರೋಸ್ಮಿ ಎಲ್ಲಿದ್ದದು? ಭಗವದ್ಗೀತೆಯಲ್ಲಿ ಬಂದಿದೆ. ಅಕ್ಷರ ಆ ಇತಿ ಬ್ರಹ್ಮ ಇಲ್ಲೇ ಬರುತ್ತೆ ಮುಂದೆ. ಆ ಅಂಬ ದೇವರ ಹೆಸರು. ಮತ್ತೆ ಯಾವುದೇ ಡಿಕ್ಷನರಿ ತೆಗೆದು ನೋಡಿ, ಯಾವುದೇ ಡಿಕ್ಷನರಿ ಸಿಗುತ್ತೆ ಸಂಸ್ಕೃತ, ಫಸ್ಟ್ ಆ ಅಂತ ಶುರುವಾಗುತ್ತೆ ಡಿಕ್ಷನರಿ. ಶುರುವಾಗಾದ್ರೆ ನೇಮ್ ಆಫ್ ಲಾರ್ಡ್ ವಿಷ್ಣು ಅಂತ ಹಾಕಿರ್ತಾರೆ. ಅವ್ರು ಡಿಕ್ಷನರಿ ಬರೆದ ನಮ್ಮವರೇನಲ್ಲ ಅವರು, ಗೊತ್ತಾಯ್ತಾ? ನೇಮ್ ಆಫ್ ಲಾರ್ಡ್ ವಿಷ್ಣು. ಯಾವುದೇ ಡಿಕ್ಷನರಿ ತೆಗೆದ್ರು ಕೂಡ ಅಕಾರ ಯಾರ ಹೆಸರು? ಅದು ವಿಷ್ಣು. ಅದಕ್ಕೆ ಅಕಾರ ಪ್ರಥಮಂ ನಾಮ, ಅದು ಅಕ್ಷರಾಭ್ಯಾಸ ಮೊದಲು ಆ ಅಂತ ಯಾತಕ್ಕೆ ಬರೆಸ್ತಾರೆ ಅಂದರೆ ದೇವರ ಹೆಸರು. ಅದು ದೇವರ ಹೆಸರಿಂದ ಶುರುವಾಗಬೇಕು ಅಧ್ಯಯನ. ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರುವನ್. ಯಾತಕ್ಕೆ ವಿಶೇಷವಾದ ಹೆಸರು ಅಂದರೆ ಆ ಅಂದರೆ ಇವ್ರು ಎಲ್ಲ ಗುಣ ಹೇಳ್ಬಿಡುತ್ತಂತ. ಆ ಅನ್ನೋ ಒಂದು ಪದ ಏನು ಮಾಡುತ್ತೆ? ಇವ್ರು ಎಲ್ಲ ಗುಣನೂ ಹೇಳೋದ್ರಿಂದ ಆ ಅನ್ನೋದಕ್ಕೆ ಅಷ್ಟು ಅರ್ಥ ಇದೆ. ಅದೇ ಓಂಕಾರದಲ್ಲಿ ಕೂಡ ಏನಿದೆ? ಆ ಊ ಮ, ಆ ಊ ಮ. ಸೊ ಆ ಬಂದು ಮೊದಲಿದೆ ಅದರೊಳಗೆ. ಎಲ್ಲಿ ತಗೊಂಡ್ರು ಕೂಡ ಅಕಾರ ಮೊದಲು ಬರಬೇಕು. ಅಕ್ಷರ ಮಾಲೆಯಲ್ಲಿ ಅಕಾರ ಬರಬೇಕು. ಓಂಕಾರದಲ್ಲಿ ಮೊದಲು ಅಕಾರ ಇದೆ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಅಕಾರ ಪ್ರಥಮಂ ನಾಮ ವಿಷ್ಣು. ಮುಂದೆ ಹೇಳ್ತಾರಲ್ಲ ಅದಿಷ್ಟು ಓಂಕಾರದಿಂದ ಬಂದಿದೆ. ಓಂಕಾರದಲ್ಲಿ ಅಕಾರ ಇದೆ. ಎಲ್ಲ ಸ್ವರಗಳು ಬರೋದಕ್ಕೆ ಯಾವ್ದು ಕಾರಣ ಆಯ್ತು? ಅಕಾರ ಕಾರಣ ಆಯ್ತು. ಸರ್ವದೋಷ ವಿರುದ್ಧತ್ವಾತ್, ಸರ್ವದೋಷ ವಿರುದ್ಧತ್ವಾತ್ ಗುಣಾನಾಂ ಗುಣಾನಾಂ ಅನ್ಯತಾಮಪಿ ವಿಷ್ಣುರ್ವದತಿ ಜೀವೇಭ್ಯೋ ಜಡೇಭ್ಯಶ್ಚೈವ ಸರ್ವದಾ. ಏನು ಹೇಳುತ್ತದು ಅಂದರೆ ಎಲ್ಲ ಗುಣಗಳನ್ನು ಹೇಳುತ್ತೆ ಫಸ್ಟ್. ಅದು ಸೆಕೆಂಡು, ಸರ್ವದೋಷ ವಿರುದ್ಧತ್ವಾತ್, ಯಾವ ದೋಷನೂ ಇಲ್ಲ ಅಂತ ಹೇಳುತ್ತೆ. ಆ ಶಬ್ದದೊಳಗೆ ಸರ್ವಗುಣ ಪೂರ್ಣತ್ವ ವಾಚಕ ಅದು, ಸರ್ವ ದೋಷ ದೂರತ್ವ ವಾಚಕ ಎರಡು ಬಂತೀಗ. ಬ್ರಹ್ಮಸೂತ್ರ ಭಾಷ್ಯ ಆಯ್ತಾಗ ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಧಿತ ಬ್ರಹ್ಮಸೂತ್ರ ಭಾಷ್ಯ ಅದೇ. ಅಕಾರ ಅದನ್ನು ಹೇಳುತ್ತಾದ್ರಿಂದ ಅಕಾರ ಕಷ್ಟಸರಿ ಅರ್ಥ ಇದೆ. ಸರ್ವದೋಷ ವಿರುದ್ಧತ್ವಾತ್ ಗುಣಾನಾಂ ಅನ್ಯತಾಮಪಿ. ಮತ್ತೆ ವಿಷ್ಣೋರ್ವದತಿ, ಗುಣಗಳು ಬೇರೆ ದೋಷಗಳು ಬೇರೆ ಅಂತ ಹೇಳ್ತಾ ಗುಣಗಳು ತುಂಬಿವೆ, ದೋಷಗಳು ಯಾವುದೂ ಇಲ್ಲ. ವಿಷ್ಣೋರ್ವದತಿ ಮತ್ತಿನ್ನೇನು ಹೇಳ್ತಾ, ಅನ್ಯತಾ ಯಾರನ್ನು ಹೇಳ್ತಾ ಇದೆ? ಜೀವೇಭ್ಯ ಅನ್ಯತಾಮಪಿ, ಜೀವರಿಂದ ಪರಮಾತ್ಮ ಬೇರೆ, ಜಡೇಭ್ಯ ಅನ್ಯತಾಮಪಿ ಜಡಗಳಿಂದ ಬೇರೆ ಅಂತ ಹೇಳ್ತಾ ಇದೆ. ಸರ್ವದಾ ಅಭಾವಂ ಚೈವ ದೋಷಾಣಾಂ ಸರ್ವೇಷಾಂ ಕೇಶವೇ ವದೇತ್. ಹೀಗೆ ಸರ್ವದೋಷಗಳ ಅಭಾವ ಹೇಳೋದು. ಜೀವೇಶ್ವರ ಭೇದ, ಜಡೇಶ್ವರ ಭೇದ, ಗುಣಪೂರ್ತಿ, ಇದೆಲ್ಲ ಒಂದು ಅಕಾರ ಒಂದೇ ಹೇಳೋದ್ರಿಂದ ಅದಕ್ಕೆ ಅಷ್ಟು ಮಹತ್ವ ಇದೆ. ಅಭಾವಂ ಚೈವ ದೋಷಾಣಾಂ ಸರ್ವೇಷಾಂ ಕೇಶವೇ ವದೇತ್ ಸಮ್ಯಕ್ ವಕ್ತೃತ್ವತಃ ತಸ್ಮಾತ್ ಅಕಾರೋ ಮುಖ್ಯ ನಾಮಹಿ. ಹೀಗೆ ಎಲ್ಲ ದೇವ್ರ ಬಗ್ಗೆ ಹೇಳಬೇಕಾದ ಎಲ್ಲವನ್ನೂ ಕೂಡ ಹೇಳೋದ್ರಿಂದ ಅಕಾರಕ್ಕೇನಂತ ಹೆಸರಿದೆ? ಮುಖ್ಯ ನಾಮಹಿ, ದೇವರ ಮುಖ್ಯವಾದ ಹೆಸರು ಅಂತ ಕರೆದು. ತದರ್ಥ ಅನೇಕದೇಶೇನ ಶಬ್ದಾಸರ್ವೇಪಿ ಚೋಚಿರೇ. ತದರ್ಥ ಅನೇಕದೇಶೇನ ಶಬ್ದಾಸರ್ವೇಪಿ ಚೋಚಿರೇ. ಉಳಿದೆಲ್ಲ ಶಬ್ದಗಳು ದೇವರನ್ನ ಹೇಳಿದ್ರು ಕೂಡ ಅಕಾರದಷ್ಟು ಎಫೆಕ್ಟಿವ್ ಆಗಿ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅಕಾರ ದೇವರನ್ನ ಹೇಳುತ್ತೆ, ಅಷ್ಟು ಸ್ಪಷ್ಟ ಯಾವುದು ಹೇಳೋದಿಲ್ಲ. ಆದರೆ ಅಕಾರಕ್ಕೆ ಭಾರಿ ಮಹತ್ವ ಇದೆ. ಆಗ ನಮಗೆ ಭಗವದ್ಗೀತಾ ಅರ್ಥ ಆಗುತ್ತೆ. ಅಕ್ಷರಾಣಾಮ್ ಅಕಾರೋಸ್ಮಿ ಅಂತ ಅರ್ಥ ಆಗಬೇಕಾದ್ರೆ ಇತರ ಉಪನಿಷತ್ತು ಅದರ ಭಾಷ್ಯ ಓದಬೇಕು. ಯಾತಕ್ಕೆ ಅಂತ ಕ್ಲಿಯರ್ ಆಗಿ ತಿಳಿಯುತ್ತೆ. ಇದು ಸುಮ್ಮನೆ ಹೇಳಿದ್ದಲ್ಲ, ಅದು ಎಷ್ಟು ಅರ್ಥ ಇದೆ ನೋಡಿ ಅಂತ ಹೇಳಿದರು. ಮುಖ್ಯ ರಾಮಹಿ ತತರ್ಥಾನ್ ಏಕದೇಶ, ಏಕದೇಶ ಅಂದರೆ ಪಾರ್ಟ್ಲಿ, ಇದು ಟೋಟಲಿ ಹೇಳೋದಿದ್ದು, ಪಾರ್ಷಿಯಲ್ ಆಗಿ ಹೇಳೋದು ಬೇರೆವು. ಸರ್ವೇ ಪಿಚೋಚಿರೇ ವ್ಯಾಖ್ಯಾನ ವ್ಯಾಖ್ಯೇಯ ರೂಪತ್ವಂ ವಿಕಾರಿತ್ವ ವಿಹೋದಿತಂ. ಅಕಾರ ಅನ್ನೋದು ದೇವರ ಹೆಸರು, ಉಳಿದೆಲ್ಲ ವಿಕಾರಗಳು ಅಂತ ಹೇಳ್ಬಿಟ್ರು. ಅಕಾರದ ವಿಕಾರನೇ ಉಳಿದವುಗಳು. ಏನು ವಿಕಾರ ಅಂದ್ರೇನು ಅಂದರೆ ವ್ಯಾಖ್ಯಾನ ಅಂತ ಅರ್ಥ. ವಿಕಾರ ಅಂದರೆ ವ್ಯಾಖ್ಯಾನ. ನೋಡಿ, ನಾ ವ್ಯಾಖ್ಯಾನ ವ್ಯಾಖ್ಯೇಯ ರೂಪತ್ವಂ ವಿಕಾರಿತ್ವ ವಿಹೋದಿತಂ. ಅಕಾರ ಅಂಬೋದು ಏನು, ಉಳಿದ ವರ್ಣಗಳೇನು ಅಂದರೆ ಅಕಾರ ಅಂಬೋದೇನು ವ್ಯಾಖ್ಯೇಯ, ಉಳಿದಗಳೇನವು ವ್ಯಾಖ್ಯಾನ. ವ್ಯಾಖ್ಯಾನ ಅಂದ್ರೇನು ಅರ್ಥ, ವ್ಯಾಖ್ಯೇಯ ಅಂದ್ರೇನು ಯಾವುದಕ್ಕೆ ಅರ್ಥ ಹೇಳ್ತಾರೋ ಅದು ವ್ಯಾಖ್ಯೇಯ. ಒಂದು ಭಾಷ್ಯ ಟೀಕಾ ಇದೆ ಅಲ್ಲಿ. ವ್ಯಾಖ್ಯಾಯ ವ್ಯಾಖ್ಯೇಯ ಯಾವುದು, ವ್ಯಾಖ್ಯಾನ ಯಾವುದು? ಭಾಷ್ಯ ಅನ್ನೋದೇನದು ವ್ಯಾಖ್ಯೇಯ, ಆಮೇಲೆ ಟೀಕಾ ಅನ್ನೋದೇನು ವ್ಯಾಖ್ಯಾನ, ಟೀಕಾ ಇದೆ ಟಿಪ್ಪಣಿ ಇದೆ. ಅವಾಗ ಏನಾಯ್ತು ಟೀಕಾ ಏನಾಯ್ತು ವ್ಯಾಖ್ಯೇಯ, ಆಮೇಲೆ ಟಿಪ್ಪಣಿ ಏನಾಯ್ತದು ವ್ಯಾಖ್ಯಾನ, ಆಮೇಲೆ ಟಿಪ್ಪಣಿ ಇದೆ ಅನುವಾದ ಇದೆ, ಟಿಪ್ಪಣಿ ಏನಾಯ್ತಾಗ ವ್ಯಾಖ್ಯೇಯ, ಅನುವಾದ ಏನಾಯ್ತಾಗ ವ್ಯಾಖ್ಯಾನ. ಈ ರೀತಿ ತಿಳ್ಕೊಂಡ್ಬಿಟ್ರೆ ಮೂಲ ಯಾವ್ದಾಯ್ತು ಟೋಟಲ್ ವಾಪಸ್ ಹೋಗ್ತಾ ಹೋಗ್ತಾ ಅನುವಾದ ಟಿಪ್ಪಣಿ ಟೀಕಾ ಆಮೇಲೆ ಟೀಕಾ ವ್ಯಾಖ್ಯಾಯ ಆಮೇಲೆ ಭಾಷ್ಯ ವ್ಯಾಖ್ಯಾಯ ಆಮೇಲೆ ಸೂತ್ರ ವ್ಯಾಖ್ಯಾಯ ವೇದಗಳ ವ್ಯಾಖ್ಯಾಯ ಅಕ್ಷರಗಳ ವ್ಯಾಖ್ಯಾಯ ಕೊನೆಯ ವ್ಯಾಖ್ಯಾಯ ಯಾವ್ದು ಉಳ್ಕೊಂಡಿತ್ತೋ ಆ ಗೊತ್ತ ಅದೇ ಅದ್ರ ಮೇಲೆ ಒಂದಿಲ್ಲ ಅಕಾರ ಅಲ್ಟಿಮೇಟ್. ಅದಕ್ಕೋಸ್ಕರ ಅಕಾರಕ್ಕೆ ಏನಂತ ಹೆಸರು ಬಂತು ಮುಖ್ಯ ನಾಮ, ದೇವರ ಅತ್ಯಂತ ಮುಖ್ಯವಾದ ಹೆಸರು ಅಂದರೆ ಅಕಾರ. ವ್ಯಾಖ್ಯಾ ವ್ಯಾಖ್ಯಾಯ ವ್ಯಾಖ್ಯಾ ವ್ಯಾಖ್ಯೇಯ, ವ್ಯಾಖ್ಯಾ ಅಂದ್ರೆ ಒಂದೇ ವ್ಯಾಖ್ಯಾನ ಅಂದ್ರೆ ಒಂದೇ. ವ್ಯಾಖ್ಯಾ ವ್ಯಾಖ್ಯೇಯ ರೂಪತ್ವಂ ವಿಕಾರಿತ್ವಮಿಹೋದಿತಂ, ಅದು ಅಕಾರ ಇದು ವಿಕಾರ. ವಿಕಾರಕ್ಕೆ ಯಾವಾಗಲೂ ಏನಂತ ಹೆಸರಿದೆ ವ್ಯಾಖ್ಯಾನ ಅಂತ ಹೆಸರಿದೆ. ವಿಕಾರಿತ್ವಂಚ ನಾನ್ಯತ ಸ್ಯಾತ್ ನಿತ್ಯಾವೇದಾಯತೋ ಶಿಲಾಹ. ಈ ವಿಕಾರಿತ್ವ ಅಂದ್ರೆ ಈ ರೀತಿ ವಿಕಾರಿತ್ವ ಹೇಳಬಾರದು. ಎಂಥ ವಿಕಾರಿತ್ವ, ಈ ಮಣ್ಣು ಗಡಿಗೆ ಆಗತ್ತೆ ಅದು ವಿಕಾರ, ಅಂಥ ವಿಕಾರ ಹೇಳಬಾರದು ಅಂತ ಹೇಳಿದ್ರು. ಅಂಥ ವಿಕಾರ ಯಾತಕ್ಕೆ ಹೇಳಬಾರದು ಅಂದ್ರೆ ನಿತ್ಯಾವೇದಾಹ ಯಥೋ ಖಿಲಾಹ, ಎಲ್ಲ ವೇದಗಳು ನಿತ್ಯ ಆಗಿರೋದ್ರಿಂದ ಇದರಿಂದ ಅದು ಹುಟ್ಟಿತು ಅಂದ್ರೆ ಅರ್ಥ ಇಲ್ಲ. ಹುಟ್ಟೋದು ಬರೋದು ಯಾವಾಗ, ಇಲ್ಲದೆ ಹೋದ ಹುಟ್ಟಬೇಕದು. ಯಾವ ಕಾಲಕ್ಕಿದ್ದ ಹುಟ್ಟೋದೇನು ಬಂತು, ಮತ್ತೆ ಯಾವ ಕಾಲಕ್ಕೆ ಇಲ್ಲದೆ ಹೋದ ನಾಶವಾಗೋದೇನು ಬಂತು. ಆದ್ರಿಂದ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಅಂತ ಹೇಳಿದ್ರೆ ಅಕ್ಷರಗಳಿಗೆ ಅದು ಆರ್ಥಲ್ಲಿ ಹೇಳಬೇಕೆ ಹೊರತು ಉಪಾದಾನ ಕಾರಣ ಬರ್ತಲ್ಲಿ ಹೇಳಬಾರದು ಅಂತ ಹೇಳಿದ್ರು. ಅದು ಬಹಳ ಮುಖ್ಯ. ಅದು ವಿಕಾರಿತ್ವಂ ಚ ನಾನ್ಯತ್ ಸ್ಯಾತ್ ನಿತ್ಯಾವೇದ ಯಥೋಖಿಲಾಹ ವಾಚಕೇಶು ತಥಾ ವಿಷ್ಣೋ ಸಹಸ್ರ ಬೃಹತೀಮಯಂ. ಅದೇ ರೀತಿನೇ ಮುಂದೆ ಸ್ವಲ್ಪ ಬಂದಾಗ ಅಕಾರ ಹೇಗೆ ವಿಷ್ಣುವನ್ನು ಹೇಳುತ್ತೋ ಹಾಗೆ ಹೇಳ್ತಕ್ಕಂಥ ಮಂತ್ರ ಯಾವುದು, ಛಂದಸ್ ಯಾವುದು ಅಂದರೆ ಬೃಹತಿ ಅಂತ ಕರೆದು. ಅದಕ್ಕೆ ಅಕಾರ ಲೆವೆಲ್ ಕಂಪೇರ್ ಮಾಡಿಬಿಟ್ರೆ ಅಕಾರ ಅಂಬೋದು ವರ್ಣದಲ್ಲಿ ಶ್ರೇಷ್ಠ ಆಯಿತು. ಈ ಛಂದಸ್ಸುಗಳಲ್ಲಿ ಬಂದ ಬೃಹತಿ ಏನಾಯ್ತಾಗ ವಿಷ್ಣುವನ್ನು ಈ ರೀತಿ ಹೇಳುತ್ತೆ. ಅಕಾರ ಹೇಗೆ ಹೇಳುತ್ತೋ ಬೃಹತಿ ಹಾಗೆ ಹೇಳೋದ್ರಿಂದ ಅದಕ್ಕೆ ಅಷ್ಟು ಮಹತ್ವ ಇದೆ. ಉಳಿದ ಛಂದಸ್ಸುಗಳು ಅಷ್ಟು ಹೇಳೋದಿಲ್ಲ, ಆದ್ದರಿಂದ ಸ್ವಲ್ಪ ಕಡಿಮೆ ಆಯಿತು. ವಾಚಕೇಶು ತಥಾ ವಿಷ್ಣು ಸಹಸ್ರ ಬೃಹತೀಮಯಂ, ಒಂದು ಬೃಹತಿಗೆ ಮಹತ್ವ ಇದೆ, ಸಾವಿರ ಹೇಳಿಬಿಟ್ರೆ ಭಾರಿ ಮಹತ್ವ ಬಂತು. ಉಕ್ತಮ ಉತ್ತಮ ಉದ್ದಿಷ್ಟಂ ವ್ಯಾಖ್ಯಾ ಅಕಾರಸ್ಯ ಸಾಪರ. ಉಕ್ತ ಅನ್ನೋ ಪದ ಇದೆ, ದೇವರು ಉಕ್ತ ಅಂತ, ಅದು ಕೂಡ ಅಕಾರದ ವ್ಯಾಖ್ಯಾನ. ಅದು ಅನ್ಯೇಪಿ ಶಬ್ದಾಹ ಸರ್ವೇಪಿ ಅಕಾರಾರ್ಥಾಭಿಧಾಯಿನ. ಉಳಿದು ಯಾವುದೇ ಶಬ್ದ ತಗೊಂಡ್ರು ಕೂಡ ಏನು ಹೇಳ್ತಾ ಇದೆ ಅದು ಅಕಾರಾರ್ಥವನ್ನೇ ಹೇಳ್ತಾ ಇದೆ. ಯಾವುದೇ ಶಬ್ದದ ಮುಖ್ಯವಾದ ಗುರಿ ಏನಂದ್ರೆ ಅಕಾರದ ಅರ್ಥ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು. ಈಶಾಂ ಪರಮ ಮುಕ್ತಂ ತತ್, ಆದ್ರಿಂದನೇ ಅಕಾರಕ್ಕೇನಂತ ಹೆಸರಿದೆ, ಪರಮ ಮುಕ್ತನಾದ ಪರಮಾತ್ಮನ ಹೇಳ್ತಕ್ಕಂಥ ಮುಕ್ತ ಬೇರೆ ಮುಕ್ತ ಉಕ್ತ ಅದು ಪರಮ ಉಕ್ತ. ಪರಮ ಮುಕ್ತ ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣ, ಅದನ್ನು ಅಕಾರ ಹೇಳ್ತಾ ಇದೆ, ಅದು ಮಹತ್ವ ಇದೆ ಅಂತ ತಿಳಿಸಿದೆ. ಇದೆಲ್ಲ ಇನ್ನೊಂದು ರೀತಿಯಲ್ಲಿ ದೇವರು ವಿಶೇಷಮಯ ಹೇಳತಕ್ಕಂಥ ಭಾಗ, ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದು. ನಾಳೆ ಪಾಠ ಇರೋದಿಲ್ಲ, ಮಾಲೆ ಅಮಾವಾಸ್ಯೆ ಇರೋದಿಲ್ಲ, ನಾಡಿದ್ದು ಪಾಡ್ಯ ಇರೋದಿಲ್ಲ, ಆಮೇಲೆ ಬುಧವಾರ ಗುರುವಾರ ಊರಲ್ಲಿರೋದಿಲ್ಲ, ಶುಕ್ರವಾರ ಇರೋದು, ಶುಕ್ರವಾರದಿಂದ ಮತ್ತೆ ಕಂಟಿನ್ಯೂ ಆಗಿ ಅದು ಏನ 16ರಿಂದ ಇರೋದು ಮತ್ತೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ಚೇಯೋ.